ಜಯತಿ ಹರೇರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೇನೋಸೋ ಶ್ರೀಪತಿ ಮಾನದೋನಃ ಜಯ ತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸುಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯ ತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೇತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಯದಿ ತಂ ತವ ಭಕ್ತಾನಾಂ ಅಸ್ಮಾಕಂ ನೃಸರೇ ಹರೇ ಸದಾಸು ಕಾರ್ಯಂ ಕಾರ್ಯಕ್ಕೆ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ವಿಶೇಷವಾಗಿ ರಘುತ್ಮರನ್ನ ಸ್ಮರಣೆ ಮಾಡುತ್ತಾ ನಾಡಿ ಪ್ರಕರಣ ಸಂಧಿ ನೋಡ ಇಲ್ಲಿ 23rd ಪದ್ಯ. ಈ 23rd ಪದ್ಯದಲ್ಲಿ ನೋಡಿ, ಇಲ್ಲಿ ವಿರೋಚನಾತ್ಮಜ ವಂಚಕನು ನೆಲೆಸಿದ್ದು ದಿನ ದಿನದಿ ಯಾಚಕನದು ನೋಡಿದಿ. ಮರೀಚಿ ದಮನ ಹಂಸ ರೂಪಿ, ಸೊ ಇದು ಮೂರು, ಮರೀಚಿ ದಮನ ಆರ್ ಮರೀಚಿ ದಮನ ಒಂದೇ ಸಮಗ್ರ ಪದ್ಯವಾಗಿ ತಗೋಬಹುದು. ಮರೀಚಿ ದಮನ ಹಂಸ ವಿರೋಚನ ಈ ನಾಲ್ಕು ಶಬ್ದಗಳು ಬಂದಿದೆ. ಇಲ್ಲಿ ಇನ್ನೊಂದು ವಂಚಕನು ಅಂತ ಬಂದಿದೆ, ಇದು ಸರಿಯಾಗಿ ತಿಳ್ಕೋಬೇಕು. ಯಾಕೆ ಅಂದ್ರೆ ಇಲ್ಲಿ ನೋಡಿ, ವಿರೋಚನಾತ್ಮಜ ವಂಚಕನು ಅಂತ ಅಲ್ಲಿ ಕೊಟ್ಟಾಗ ವಿರೋಚನ ನಾವ್ ಹೇಗೆ ಅರ್ಥ ಮಾಡಿದ್ದೀವಿ, ಆ ಕಥೆಯಲ್ಲಿ ಭಾಗವತದಲ್ಲಿ ಬಂದ ಕತೆ ಅಂದ್ರೆ ವಿರೋಚನನ ಮಗನಾದಂತ ಆತ್ಮಜ ಅಂದ್ರೆ ಮಗನು ಅಂತ, ವಿರೋಚನನ ಮಗನಾದ ಬಲಿಯನ್ನ ವಂಚಿಸಿದ ವಂಚಕನು ನೆಲೆಸಿದ ವಂಚನೆ ಮಾಡಿದವನು ಅಂತ ಬರ್ತ ಬಂದಾಗ ದೇವರು ವಂಚನೆ ಮಾಡಿದ್ದಾನ ಅಂತ ಒಂದು ಪ್ರಶ್ನೆ ಬರುತ್ತೆ. ವಂಚನೆ ದೇವರು ಮಾಡಿದ್ದ ಅಂತ ಬಲಿಚಕ್ರವರ್ತಿ ಹೇಳೇ ಇಲ್ಲ, ಬಲಿಚಕ್ರವರ್ತಿ ಹಾಗೆ ತಿಳ್ಕೊಂಡವೂ ಇಲ್ಲ. ಯಾಕೆ ಅಂದ್ರೆ ಸರಿಯಾದ ಜ್ಞಾನ ಬಂದಿದೆ, ಆತ್ಮನಿ ವೇದನ ಸರಿಯಾದ ಜ್ಞಾನ ಬಂದಿದೆ ಅವನಿಗೆ. ಏನು ಜ್ಞಾನ? ದೇವರು ವಂಚಕ ಇಲ್ಲ, ಕುಹಕ ಅಂಬೋದು ದೇವರಲ್ಲಿ ಕುಹಕ ಇಲ್ಲ, ಮೋಸ ಮಾಡಬೇಕು ಅಂಬೋದು ದೇವರಲ್ಲಿ ಇಲ್ಲವೇ ಇಲ್ಲ, ವಂಚಕ ಅಂಬೋದು ದೇವರಲ್ಲಿ ಇಲ್ಲ. ಅದೇ ತೋರಿಸಿದ ಅಲ್ಲ ಅಲ್ಲದ ಬಂತಲ್ಲ ಅಂದ್ರೆ ಫಸ್ಟ್ ವಂಚಕ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ವಂಚಕ ಅಂದ್ರೆ ಈ ಉಪಲಕ್ಷಣೆಯಿಂದ ಎಲ್ಲವನ್ನು ಯಾವಾಗ ವಂಚನೆ ಮಾಡ್ತಿ ವಂಚಕ ಆರ್ ಇಂಗ್ಲಿಷ್ಲಿ ಹೇಳ್ಬೇಕು ಟ್ರಿಕ್ಕಿಂಗ್ ಟ್ರಿಕ್ ಮಾಡೋದು ಆರ್ ಗೊತ್ತಿಲ್ಲದೆ ಮೋಸ ಮಾಡೋದು ಮೋಸ ಮಾಡೋದು ಅಂಬೋದು ಬರುತ್ತೆ. ನೀವು ಒಂದು ಉದಾಹರಣೆ ತಗೊಂಡ್ರೆ, ಇವಾಗ ಒಂದು ಒಂದು ಕಳ್ಳ ಇರ್ತಾನ, ಒಂದು ಟೆರರಿಸ್ಟ್ ಇರ್ತಾನ, ಅವ್ರನ್ನ ಟೆರರಿಸ್ಟ್ ನ ಅಟ್ಯಾಕ್ ಏನಾದ್ರು ಒಂದು ಕಳ್ಳನನ್ನ ಹಿಡ್ಕೋಬೇಕು ಅಂದ್ರೆ ಏನ್ ಮಾಡ್ತಾರ? ಅದಕ್ಕೆ ಒಂದು ಟ್ರಿಕ್ ಮಾಡಿ ಅವನನ್ನ ಎಂಟೈಸ್ ಮಾಡಿ ಅವನನ್ನ ಹಿಡಿಯೋದು. ಯಾಕೆ ಮಾಡ್ತಾ ಇರೋದಲ್ಲ, ಹೋಗಿ ಅವನ ಡೈರೆಕ್ಟ್ ಆಗಿ ಹಿಡ್ಕೊಂಡು ಬರ್ಬೋದಲ್ಲ ಅಂದ್ರೆ ಸಾಮರ್ಥ್ಯ ಇಲ್ಲ. ಆ ಸಾಮರ್ಥ್ಯ ಇಲ್ಲ, ಅವನು ಚಂದಾಗೆ ತಿಳ್ಕೊಂಡಿದ್ದಾನೆ ಹೇಗೆ ಇವರುಗಳಿಗೆ ಮೋಸ ಈ ಒಂದು ಪೊಲೀಸ್ ಕಡೆ ಸಿಕ್ಕದೆ ಮಾಡಿಕೊಳ್ಳಕ್ಕೆ ಅವನಿಗೆ ಗೊತ್ತಿದೆ, ಇವರುಗಳಿಗೇನು ಅದು ಗೊತ್ತಿದೆ. ಸೊ ದೇ ಹೌ ಟು ಟ್ರಿಕ್ ಹಿಮ್, ವಂಚಕ ಮಾಡಬೇಕು ಮೋಸ ಮಾಡಬೇಕು ಅಂಬೋದಿರತ್ತ. ದೇವರು ಅಂಬೋದು ಇಚ್ಛೆ ಮಾತ್ರದಿಂದ ಬಂದು ಆ ವಿರೋಚನ ಅಲ್ಲಿ ಬಲಿಯಲ್ಲಿ ಇರುವಂತ ಆ ಬಲಿ ಚಕ್ರವರ್ತಿಯಲ್ಲಿ ಬಲಿ ಎಂಬೋ ಒಂದು ಅಸುರ ಇದ್ದಾನೆ. ಆ ಅಸುರನನ್ನ ತೆಗಿಬೇಕಂದ್ರೆ ಇಷ್ಟು ಒಂದು ಬಂದು ಯಾಚಕನಾಗೆ ಬಂದು ಕೇಳಿ ಇದು ಮಾಡಿ ಟ್ರಿಕ್ ಮಾಡಿ ಇದೆಲ್ಲ ಮಾಡ್ಬೇಕ. ಇದು ಆಗಲಿ ಯಾವುದೇ ಅವತಾರದಲ್ಲಿ ಹಾಗೆ ಮೇಲೆಂದು ಅದು ದರ್ಶನ ಭಾಷೆ ಅಂತಾರೆ. ಮೇಲಿಂದ ನಮ್ಗೆ ಏನ್ ಕಾಡತ್ತೆ, ಹೀಗೆಲ್ಲ ಒಂದು ಬ್ರಾಹ್ಮಣ ವಟು ವೇಷವನ್ನ ಹಾಕೊಂಡು ಬಂದು ಪುಟ್ಟ ಪುಟ್ಟ ಕಾಲು ಅಂತ ಅವನನ್ನ ಮೋಹ ಮಾಡಿಸಿ ಇದು ಮಾಡೋದು ವಂಚಕ ಅಂತ ಕಾಣುತ್ತೆ, ಅದು ದರ್ಶನ ಕಾಣುತ್ತೆ. ಬಟ್ ದೇವರಲ್ಲಿ ಆ ಕ್ವಾಲಿಟಿ ಇದೆಯಾ ಅಂತ ದೇವರು ಇದು ತೋರಿಸಿದ, ದೇವರು ತೋರಿಸಿದ ಮೋಹ ಕೊಟ್ಟ ಮೋಹಕ್ಕೆ ಒಳಗಾದ ಅವನು. ಬಟ್ ದೇವರಲ್ಲಿ ಆ ಗುಣ ಇದೆಯಾ, ವಂಚಕತ್ವ ಅಂಬೋದು ದೇವರಲ್ಲಿ ಇದೆಯಾ ಅಂತ ಇಲ್ಲ. ಯಾಕೆಂದ್ರೆ ಇಚ್ಛೆಯಿಂದಲೇ ಅವನು ಸ್ವತಂತ್ರ, ಅವನು ಭಗವಂತ. ದೇವರು ಅಂದ್ರೆ ಆ ಗುಣ ಇಲ್ಲ ಅವರಲ್ಲಿ, ಅವನಲ್ಲಿ ಆ ಗುಣವೇ ಇಲ್ಲ. ಸೊ ಇದು ತೋರಿಸಿದ, ಅವನು ಮೋಹಕ್ಕೆ ಒಳಗಾದ, ರಾಜ ಬಲಿಚಕ್ರವರ್ತಿ ಮೋಹಕ್ಕೆ ಒಳಗಾದ, ಮೋಹಿಸಿದ ಅವನನ್ನ, ಮೋಹಕ್ಕೆ ಒಳಪಟ್ಟು ಅವನು ಮಾಡಿದ. ಆಮೇಲೆ ಅದಾದ ಹಾಗೆ, ಓ ದೇವರೇ ನೀನು ನನ್ನ ಬಲಿ ಚಕ್ರವರ್ತಿ ನೀನು ನನ್ನನ್ನು ಮೋಸ ಮಾಡಿ ಹೀಗೆಲ್ಲ ಅವನು ಅನ್ಕೊಂಡೇ ಇಲ್ಲ. ಉದ್ಧಾರ ಆಯ್ತು ಅಂತ ತಿಳ್ಕೊಂಡ ಅವನು. ದೈತ್ಯ ಬಂದು ಹಾಗೆ ತಿಳ್ಕೊಂಡ, ವಂಚಕನಾಗಿ ಬಂದ ಅಂದ್ರೆ ದೈತ್ಯನಿಗೆ ಹಾಗೆ ತೋರುತ್ತ. ಸೊ ಮೇಲಿಂದ ಕಾಣುವ ದರ್ಶನ ಭಾಷೆ ಅಂತ ಹೇಳ್ತಾರೆ. ದೇವರಲ್ಲಿ ಇಲ್ಲದ ಗುಣವನ್ನ ನಾವು ದೇವರಲ್ಲಿ ಹೇಳಬಾರದು. ಇಲ್ಲಿ ವಂಚಕನು ಅಂತ ಅವನನ್ನ ಮೋಹ ಮಾಡಿದ ಹೊತ್ತು ದೇವರಲ್ಲಿ ಅದು ಇಲ್ಲ ಅಂತ ಆಗತ್ತೆ. ಸೊ ಅದಕ್ಕೆ ವಿರೋಚನಾತ್ಮಜ ಅಂದ್ರೆ ಇಲ್ಲಿ ವಿರೋಚನ ಆತ್ಮಜ, ವಿರೋಚನ ಅಂಬುದು ವಿರೋಚನನ್ನ ಹೇಳತ್ತ, ದೈತ್ಯನಾದ ವಿರೋಚನನ್ನ ಹೇಳತ್ತ ಅಂತ. ಅದು ಒಂದು ಅರ್ಥ. ಆದ್ರೆ ಇನ್ನೊಂದು, ವಿರೋಚನ ಅಂಬುದು ಭಗವಂತನ ಹೆಸರೇ ಆಗಿದೆ. ಯಾಕೆ ಗೊತ್ತಾಗತ್ತೆ ನಮ್ಗೆ ಅಂದ್ರೆ, ಅವು ವಿಷ್ಣು ಸಹಸ್ರನಾಮದಲ್ಲಿ ಬಂದ ಹೆಸರು, ವಿರೋಚನ ಅಂಬೋ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಅಂದ್ರೆ ಏನಾಯ್ತು, ಮೃತಿ ಸಹಸ್ರ ಪ್ರತಿಪಾದ್ಯವಾದದ್ದು ಅಂದ್ರೆ ನಮ್ಮ ದೇಹದಲ್ಲೇ ವಿರೋಚನ ಅಂಬೋ ರೂಪದಿಂದ ಭಗವಂತ ಇದ್ದ. ಇದು ಏನು ಮಾಡ್ತಾನೆ ಅವನು ಅಂದ್ರೆ, ಇಲ್ಲಿ ಹೇಳಿರುವಂತ ಇದೇ ಅರ್ಥ, ವಿರೋಚನ ಅಂಬೋ ಹೆಸರನ್ನಂದ ಈ ದೈತ್ಯನಲ್ಲಿ ಅವನಿದ್ದಾನೆ. ವಿರೋಚನ ಅಂಬೋ ಹೆಸರನ್ನಂದ ವಿರೋಚನ ನಾಮಕ ದೈತ್ಯನಲ್ಲಿ ಇದ್ದು ಅವರಿಂದ ಆತ್ಮಜ, ಅವನಿಂದ ಬಂದದ ಆತ್ಮ ಅಂದ್ರೆ ಹುಟ್ಟ ಬಂದ. ಅವ ದೇವರಿಗೆ ಯಾವಾಗ್ಲೂ ಹೇಳ್ತಾರಲ್ಲ ದೇವರಿಗೆ, ಇಲ್ಲಿ ಗೀತೆಯಲ್ಲಿ ಬಂದಾಗ ಜ್ಞಾನವನ್ನ ನಿನ್ಗೆ ಹೇಳಿ ಕೊಡ್ತೀನಿ ಅಂತ ಹೇಳುವಾಗ ಅಲ್ಲಿ ನಾಲ್ಕಾಧ್ಯಾಯದಲ್ಲಿ ರಾಜಂದರಿಗೆಲ್ಲ ಇದನ್ನ ನಾನು ಹೇಳ್ತಾ ಬಂದಿದ್ದೀನಿ, ಯಾವಾಗ ಯಾವಾಗ ಜ್ಞಾನ ಅಗೋಚರ ಆಗತ್ತೋ ಆವಾಗ ನಾನೇ ತಿರ್ಗಾ ಬಂದು ಜ್ಞಾನವನ್ನ ನಾನೇ ದೇವರು ಯಾರು ದೇವರೇ ಹೇಳಬೇಕು. ಉಳಿದವರು ಹೇಳಿದಂತೆ ನಮ್ಗೆ ಕಾಣುತ್ತೆ. ಒಳಗಿಂದ ದೇವರ ಬಗ್ಗೆ ಸರಿಯಾಗಿ ಬರಬೇಕಂದ್ರೆ ಬಾಯಿಂದ ಅವನಿಂದಲೇ ಅದು ಆಗಬೇಕು. ಅದಕ್ಕೆ ಹೇಳುವಾಗ ಅಲ್ಲಿ ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ ಹೇಳುವಾಗ ಜ್ಞಾನ ಯೋಗ, ಜ್ಞಾನ ಅಂಬೋದನ್ನ ತಿಳಿಸಿಕೊಡುವಾಗ ಭಗವದ್ಗೀತೆಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಆರನೇ ಪದ್ಯದಲ್ಲಿ ಹೇಳುವಾಗ ಅಜೋಪಿಸನ್, ಅದು ಹೇಳುವಾಗ ನಾನು ಯಾರು ನನ್ಗೆ ಹುಟ್ಟಿಲ್ಲ, ಅವ್ಯಯಾತ್ಮ ಅವ್ಯಯ ಆ ಕಣ್ಣಿಗೆ ನಾನು ಕಾಣಿಸಿ ನಾಶರಹಿತವಾದ ಸ್ವರೂಪ ಇದೆ ಅಂತ ಹೇಳಿಬಿಟ್ಟು ಭೂತಾನಾಂ ಅಜೋಪಿಸನ್ ಪ್ರಕೃತಿ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯ ಸಂಭವಾಮಿ, ನಾನು ಕಾಣಿಸಿ ಕೊಡ್ತೀನಿ. ಕಾಣಿಸಿ ಎಲ್ಲಿಂದ ಕಾಣಿಸಿ ಕೊಡ್ತೀನಿ ನೀನು ಅಂದ್ರೆ, ನಾನು ನನ್ನ ಅಧೀನವಾಗಿ ಇರುವಂತ ಈ ಪ್ರಕೃತಿ ಎಂಬುದಕ್ಕೆ ನನ್ನ ಅಧೀನವಾದಂತ ಈ ಪ್ರಕೃತಿ ಅಂದ್ರೆ ದೇವರಿಗೆ ಅಧೀನವಾದ ಪ್ರಕೃತಿ ಲಕ್ಷ್ಮಿ, ಅವಳಿಗೂ ಪ್ರಕೃತಿ. ಪ್ರಕೃತಿ ಎಂಬ ಶಬ್ದದಿಂದ ಸ್ವಾಂ ಪ್ರಕೃತಿ ಅಂತ ಬಳಸಿದ. ಸ್ವಾಂ ಅಂದ್ರೆ ನನ್ನದೇ ಆದಂತ ಸ್ವರೂಪ ಅಂದ್ರೆ ದೇವರ ರೂಪ ಬರಲೇಬೇಕು ನಮ್ಗೆ, ದೇವರದೇ ರೂಪ. ಆಮೇಲೆ ಆ ರೂಪದಿಂದ ಅಧೀನವಾಗಿರೋ ಸ್ವಾಂ ಪ್ರಕೃತಿ ಅಂದ್ರೆ ಸ್ವಾಂ ಪ್ರಕೃತಿ ಎಂಬುದಕ್ಕೆ ಇನ್ನೊಂದರ್ಥ ನನ್ನ ಅಧೀನವಾದದ್ದು, ನನ್ನದೇ ಆದ ಪ್ರಕೃತಿ. ಪ್ರಕೃತಿ ಅಂದ್ರೆ ನಮ್ಮ ಸ್ವರೂಪ, ಪ್ರಕೃಷ್ಟ ಸ್ವಭಾವವುಳ್ಳ ದೇವರ ಸ್ವಭಾವ ಅಂತ ಒಂದರ್ಥ. ಅದು ಫಸ್ಟ್ ಲೇಯರ್. ನೀವು ಎರಡನೇ ಲೇಯರ್ ಸ್ವಾಂ ಪ್ರಕೃತಿ ಅಂದ್ರೆ ನನ್ನ ಅಧೀನಳಾದಂತ ಲಕ್ಷ್ಮೀ ದೇವಿ ಅಂತ ಒಂದು. ಇನ್ನೊಂದು ಸ್ವಾಂ ಪ್ರಕೃತಿ ಅಂದ್ರೆ ಲಕ್ಷ್ಮಿಯಿಂದ ಅಭಿಮನ್ಯವಾದಂತ ಈ ಒಂದು ಮಣ್ಣು ನೀರು ಬೆಂಕಿ ಅಂಬೋ ಈ ಪ್ರಕೃತಿ, ಮೂಲ ಪ್ರಕೃತಿ. ಮೂಲ ಪ್ರಕೃತಿಯಿಂದ ಬಂದ ಅವಾಂತರ ಪ್ರಕೃತಿ, ಅದರಿಂದ ಬಂದ ಅದನ್ ಆ ವಿಕಾರದಿಂದ ಬಂದ ದೇಹ ಅಂದ್ರೆ ಏನಾಯ್ತು, ಸ್ವಾಂ ಪ್ರಕೃತಿ ಅಂದ್ರೆ ದೇವರದ್ದು ಒಂದು, ದೇವರದೇ ರೂಪ, ಲಕ್ಷ್ಮೀ ದೇವಿಯಲ್ಲಿ ಇಟ್ಟಿರುವಂತ ರೂಪ, ದೇವರು ಲಕ್ಷ್ಮೀ ದೇವಿ ಸೇರಿ ಮೂಲ ಪ್ರಕೃತಿಯನ್ನ ನಿಯಮನ ಮಾಡುವಂತ ಸತ್ವರಜ ತಮ ಗುಣವನ್ನ ನಿಯಮನ ಮಾಡುವಂತ ರೂಪ, ಇದನ್ನ ಇಟ್ಟುಕೊಂಡು ಮಾಡುವ ಈ ವಿಕಾರ ಬ್ರಹ್ಮಾಂಡ, ಬ್ರಹ್ಮಾಂಡದಿಂದ ಬರುವಂತ ಈ ಒಂದು ಮಣ್ಣು ನೀರು ಬೆಂಕಿಯಿಂದ ಬರುವಂತ ನಮ್ಮ ದೇಹ ಅಷ್ಟು ತನಕ ಬರಬೇಕು. ಸೊ ಅದನ್ನಿಂದ ಕಾಣಿಸಿಕೊಡ್ತೀನಿ. ಅದಕ್ಕೆ ಅಲ್ಲಿ ಸ್ವಾಮ ಅಧಿಷ್ಠಾನ, ಅದಕ್ಕೆ ವಿರೋಚನ ಆತ್ಮಜ ಅಂತ ಹೇಳ, ವಿರೋಚನದಿಂದ ಆತ್ಮಜ ಅಂತ ಹುಟ್ಟಿದವನು, ಆತ್ಮಜ ಅಂತ ಹುಟ್ಟಿದವನು ಅಂತ ಅಲ್ಲಿ ಬರುತ್ತೆ. ಹುಟ್ಟಿದವನು ಅಂದ್ರೆ ದೇವರು ಹೇಗೆ ಹುಟ್ಟುತ್ತಾನಂತ, ಹೀಗಿದೆ ದೇವರ ಹುಟ್ಟು. ಒಂದು ಮಗು ಹುಟ್ಟಿದಾಗ ದೇವರು ಹುಟ್ಟಿದ್ದರು ಅಂತ ತಿಳ್ಕೊಳ್ತೀವಿ. ಯಾಕೆ ಅಂದ್ರೆ ಅವನ ಅಲ್ಲಿ ಆ ಜೀವನದಲ್ಲಿ ಆಗುವ ಆ ಕೆಲಸಗಳು ದೇವರಿಂದ ಆಗತ್ತೆ. ಅದಕ್ಕೆ ನಾಮಕರಣ, ನಾಮಕರಣ ಅದಕ್ಕೆ ಮಾಡೋದು, ದೇವರು ಹುಟ್ಟಿದ ಜನಿತೋವ ವಿಷ್ಣು ಅಂತ ಹೇಳ್ತಾರೆ. ದೇವರು ಹುಟ್ಟಿದ, ದೇವರು ಕಾಣಿಸಿಕೊಂಡಾದ ದೇವರು ಆ ಜೀವನದಲ್ಲಿ ಕಾರ್ಯ ಮಾಡಬೇಕಂತ ಆ ರೂಪದಿಂದ ಅವನು ಬಂದು ಆಮೇಲೆ ಕಾರ್ಯಗಳ ಆತ್ಮಜ ಅಂದ್ರೆ ಅವನು ಸ್ವಾಮಿಯಾಗಿ ಜನಿಸಿ ಬಂದ, ಸ್ವಾಮಿ ಜನಿಸಿ ಬಂದ ಅಂತ. ಸೊ ವಿರೋಚನ ಆತ್ಮ, ಸೊ ಇದು ದೇವರಿಗ ಬಂದಾಗ ಹೇಗೆ ತಗೊಳ್ಳೋದು ಅಂತ. ಸೊ ವಿರೋಚನ ಅಂದ್ರೆ ಏನು? ವಿರೋಚನ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಮೀನಿಂಗ್ ಏನು? ಗಜ್ಜಿ ಅಂದ್ರೆ ವಿಶೇಷ ಅಂತ ನಾವು ನೋಡ್ತೀವಿ ಎಂಬೋ ಶಬ್ದಕ್ಕೆ ನಾವು ಏನೇನ್ ಅರ್ಥಗಳ ಹಿಂದೆ ನೋಡಿದ್ದೇವೋ ಅದನ್ನ ಇಟ್ಕೋಬೇಕು. ಇದು ಯಾಕೆ ಹೇಳ್ಬೇಕು ಇಷ್ಟೆಲ್ಲ ಅಂದ್ರೆ, ತಿರ್ಗಾ 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 ನಾವು ಕೇಳ್ತಾ ಇದ್ದೇವೆ ವಿ ಎಂಬೋ ಶಬ್ದದ ಅರ್ಥ ಕೇಳ್ತಾ ಕೇಳ್ತಾ ಇದ್ರೆ ನಿಮ್ಗೇನು ಒಮ್ಮೆಯಾದ ನೆನಪಿಗೆ ಬರುತ್ತೆ. ಯಾವುದೇ ಒಂದು ಶಬ್ದ ಬಂದಾಗ ಆ ನೆನಪು ಬರುತ್ತೆ. ವಿ ಅಂದ್ರೆ ವಿಶಿಷ್ಟ, ಸಿಂಪಲ್ ಮೀನಿಂಗ್. ವಿ ಅಂದ್ರೆ ವಿಶೇಷ, ವಿ ಅಂದ್ರೆ ವಿಶಿಷ್ಟ. ರೋಚನ ಅಂದ್ರೆ ವಿ ಪ್ಲಸ್ ರೋಚನ, ವಿ ಅಂದ್ರೆ ವಿಶಿಷ್ಟವಾಗಿ. ರೋಚನ ರೋಚನ ಅಂದ್ರೆ ಆ ಹೊಳಪು, ಪ್ರಕಾಶ, ವಿಶೇಷವಾಗಿ ಪ್ರಕಾಶಿಸುವನು ಅಂದ್ರೆ ಏನು? ಪ್ರಕಾಶ ವಿಶೇಷವಾಗಿ ವಿರೋಚನ ಎಂಬೋ ಶಬ್ದಕ್ಕೆ ವಿಶೇಷವಾಗಿ ಪ್ರಕಾಶದಿಂದ ಇರುವನು ಅಂದ್ರೆ ಏನು? ಭಗವಂತನೇ ಉಳಿದ ಪ್ರಕಾಶ ಅವನು ಕೊಡೋದು. ವಿಶೇಷ ಏನು? ವಿಶಿಷ್ಟ, ವಿಶೇಷ, ವಿಶೇಷದಿಂದ ಕೂಡಿರೋದು ವಿಶಿಷ್ಟ. ಸೊ ವಿಶಿಷ್ಟವಾಗಿ, ವಿಶೇಷವಾಗಿ ಅಥವಾ ವಿಶಿಷ್ಟವಾಗಿ ಪ್ರಕಾಶ, ಸ್ವಂತ ಪ್ರಕಾಶ, ಸ್ವಯಂ ಸ್ವತಂತ್ರವಾಗಿ ಪ್ರಕಾಶ ರೂಪಿಯಾಗಿ ಇರುವಂತ ಭಗವಂತ. ಇದಕ್ಕೆ ಉಪನಿಷತ್ತುಗಳಲ್ಲಿ ಇದಕ್ಕೆ ಜ್ಯೋತಿ ಅಂತ ದೇವರನ್ನ ಕರೀತಾರೆ, ಜ್ಯೋತಿ ಎಂಬ ರೂಪ. ಸೊ ಈ ವಿಶೇಷವಾಗಿ ಪ್ರಕಾಶಿಸುವನು, ಅದು ಒಂದು ಅರ್ಥ. ಇನ್ನೊಂದು ವಿ ಎಂಬುದಕ್ಕೆ ನೆಗೆಟಿವ್, ಇವಾಗ ಪಾಸಿಟಿವ್ ಮೀನಿಂಗ್ ತಗೊಳ್ಳಿ. ವಿ ಅಂದ್ರೆ ವಿಶೇಷವಾಗಿ, ವಿಶಿಷ್ಟವಾಗಿ ಪ್ರಕಾಶ ಉಳ್ಳವನು ಅಂತ ತಗೊಳ್ಳಿ. ಇನ್ನೊಂದು ಇದಕ್ಕೆ ಅಪೋಸಿಟ್ ತಗೊಳ್ಳೋದು. ವಿ ಅಂದ್ರೆ ವಿಗತ, ವಿಗತ ಅಂದ್ರೆ ಇಲ್ಲ, ವಿಗತ ಅಂದ್ರೆ ನೆಗೆಟಿವ್, ಇಲ್ಲ, ಏನಿಲ್ಲ, ಇವನಕ್ಕಿಂತಲೂ ಪ್ರಕಾಶವಾದದ್ದು ಯಾವುದೂ ಇಲ್ಲ, ಇವನಕ್ಕಿಂತ ಸ್ವತಂತ್ರವಾಗಿ ಪ್ರಕಾಶಿಸುವುದು ಯಾರು ಇಲ್ಲ, ಅಥವಾ ಇವನನ್ನ ಬೆಳಗುವಂತ ಭಗವಂತ ಇದ್ದಾನೆ, ಭಗವಂತನಿಗೆ ಪ್ರಕಾಶ ಕೊಡುವಂತ, ಭಗವಂತನಕ್ಕಿಂತ ಮಿಗಿಲಾದ ಪ್ರಕಾಶ ಉಳ್ಳ ವಸ್ತು ಯಾವುದು ಅಲ್ಲಿ ಇಲ್ಲ. ಭಗವಂತನಿಗೆ ಪ್ರಕಾಶ ಕೊಡುವುದು, ಯಾಕಂದ್ರೆ ಅದು ಸ್ವರೂಪವಾಗಿದೆ. ಸ್ವರೂಪ ಇದ್ರೂ ಅದನ್ನ ಅಭಿವ್ಯಕ್ತಿ ಮಾಡ್ಲಿಕ್ಕೆ ಇನ್ನೊಂದು ದೇವರು ಬೇಕಾಗಿಲ್ಲ. ಸೊ ಅವನಿಗೆ ಕೊಡುವುದು, ಸೊ ಬೇಸಿಕ್ಲಿ ಏನು, ಅವನಕ್ಕಿಂತ ಮಿಗಿಲಾದವರು ಯಾರು ಇಲ್ಲ. ಸೊ ದೇವರನ್ನ ಯಾವುದೇ ವಿಷ್ಣು ಸಹಸ್ರನಾಮ ಯಾವುದೇ ನೀವು ತಗೊಂಡ್ರೆ ಇದು ಎರಡು ಬರುತ್ತೆ. ದೇವರಲ್ಲಿ ದೇವರ ಸ್ವತಂತ್ರತ್ವ, ಸರ್ವಗುಣ ಪೂರ್ಣತ್ವ, ಸರ್ವಗುಣ ಪೂರ್ಣತ್ವ ಹೇಳುವಾಗಲೇ ಅವನಿಗಿಂತ ಮಿಗಿಲಾದವರು ಯಾರು ಇಲ್ಲ, ಅವನಿಗೆ ಸಮ ಅಧಿಕ ಯಾರು ಇಲ್ಲ ಅನ್ನೋದಕ್ಕೆ ವಿಗತ, ವಿಗತ ರೋಚನ ಅಂದ್ರೆ ಅವನಿಗಿಂತ ಪ್ರಕಾಶಿಸುವವರು ಯಾರು, ಇದು ಎರಡು ತಿಳ್ಕೊಳ್ಳೋದು. ಆಮೇಲೆ ಇನ್ನೊಂದು ಏನು ಅಂದ್ರೆ ವಿ ಅಂದ್ರೆ ವಿಶೇಷವಾಗಿ ಅವನು ಹೊಳೆಯವನು ಅಂತಿದ್ದಾನೆ. ಅದು ಹೇಗ್ರಿ ಗೊತ್ತಾಗತ್ತೆ ಅಂದ್ರೆ ಅವ್ರು ಹೇಳ್ತಾರೆ ಯಾವ್ದೇ ಈ ಹರಿಕಥಾಂಶ ಈ ಸಂಗಿಯಲ್ಲಿ ಬಂದದ್ದೇ ಎಲ್ಲಿ ನೀವು ಎಲ್ಲೆಲ್ಲಿ, ಅದು ಗೀತೆಯಲ್ಲಿ ಏನೋ ಬಂದಿದೆ, ಎಲ್ಲೆಲ್ಲಿ ಪ್ರಕಾಶ ವಿಶಿಷ್ಟ ಪ್ರಕಾಶ ನಮ್ಗೆ ಎಲ್ಲಿ ಕಾಣುತ್ತೆ ಈ ಭೂಲೋಕದಲ್ಲಿ ಅಂದ್ರೆ ಸೂರ್ಯನಲ್ಲಿ ಮುಖ್ಯವಾಗಿ ಕಾಣುತ್ತೆ. ಏನ್ ಏನು ಕಾಣುತ್ತೆ ವಿಶಿಷ್ಟ ಏನು? ಸೂರ್ಯನಲ್ಲಿ ಇವಾಗ ಸೂರ್ಯ ಹೊಳೆಯುತ್ತಾ ಇದ್ದಾನೆ. ಅವನು ಹೊಳೆಯೋದು ಮಾತ್ರ ಅಲ್ಲ, ಅದರಿಂದ ನಮ್ಗೆ ಏನು ಪ್ರಯೋಜನ? ಅವನು ತನ್ನ ತಾನೇ ಅವನು ಪ್ರಕಾಶ ರೂಪವಾಗಿ ಸೂರ್ಯನ ಇರೋದು ಮಾತ್ರ ಅಲ್ಲ, ಈ ಸೂರ್ಯ ಪ್ರಕಾಶ ಬೆಳಿಗ್ಗೆ ಬಂದಾಗ ಕತ್ತಲು ಹೋಗಿ ಉಷತ್ ಕಾಲದಲ್ಲಿ ಬಂದಾಗ್ಲೇ ಒಂದು ಖುಷಿ ಆಗುತ್ತೆ. ಯಾಕೆಂದ್ರೆ ಬೆಳಕು ಬಂದ್ರೆ ಎಲ್ಲವೂ, ಇವಾಗ ನಮ್ಗೆ ಲೈಟ್ ಇದೆಲ್ಲ ಇದೆ ಇಲ್ಲ ಅಂತ ಅನ್ಕೊಳ್ಳಿ, ನೀವು ಸೂರ್ಯ ಬೆಳಗ್ದಾಗ ಏನಾಗತ್ತೆ, ಅಲ್ಲಿ ಎಲ್ಲ ವಸ್ತುಗಳು ಕಾಣುತ್ತೆ. ಒಂದು ಇನ್ನೊಂದು ನಮ್ಗೆ ಕಡು ಕತ್ತಲೆಯಲ್ಲಿ ಹೋದಾಗ ಭಯ, ಆ ಒಂದು ಕಂಪ್ಲೀಟ್ ಡಾರ್ಕ್ನೆಸ್ ಒಂಥರ ಭಯನೂ ಇರುತ್ತೆ. ಡೇ ಟೈಮ್ ಅಷ್ಟು ಭಯ ಇರೋದಿಲ್ಲ ನಮ್ಗೆ. ಆ ಭಯ ಅಂದ್ರೆ ಒಳಗೆ ಇರುವಂತ ಈ ಹೊರಗೆ ಪ್ರಕಾಶ, ಒಳಗೆ ಇರುವಂತ ಫೀಲಿಂಗು ಬರುತ್ತೆ. ಆ ಅಂಧಕಾರ, ಆ ಭಯ, ಜ್ಞಾನ ಇದು ತೆಗೆಯತ್ತೆ, ಅಜ್ಞಾನವೂ ತೆಗೆಯುತ್ತೆ ತಾನೇ. ಹೊರಗಿರುವ ಕಣ್ಣು ಮುಂದೆ ರಾತ್ರಿಯಲ್ಲಿ ಏನಾದ್ರಿದ್ರೆ ಕಣ್ಣು ಕಾಣಿಸೋದಿಲ್ಲ, ಬೀಳ್ತೀವಿ. ಅದೇ ಪ್ರಕಾಶ ಹಾಕಿದ್ರೆ ಅದು ಕಾಣತ್ತೆ, ನಮ್ಗೆ ರಕ್ಷಣೆಯನ್ನು ಆಗತ್ತೆ. ಸೊ ಹೀಗೆ ಮಾಡುವ ಒಂದು ವಿಶೇಷತೆ ಸೂರ್ಯನಿಗೆ ಉಂಟು. ಎಲ್ಲಾ ಕಡೆನೂ ಸಮವಾಗಿತ್ತು. ಯಾರ್ಯಾರು ಸೂರ್ಯನ ನೋಡಿದ್ರು ಏನ ಅನ್ಸುತ್ತೆ ನಮ್ಗೆ, ಆ ಸೂರ್ಯ ನಮ್ಮನ್ನೇ ನೋಡ್ತಾ ಇದ್ದಾನೆ, ನನ್ನನ್ನೇ ನೋಡ್ತಾ ಇದ್ದಾನೆ, ನನ್ನ ಮಾಂ ಪ್ರತಿ ನನ್ನನ್ನು ನೋಡ್ತಾನೆ, ನನ್ನನ್ನೇ ನೋಡ್ತಾನೆ ಅಂತ ಅನ್ಸುತ್ತೆ. ಹಾಗೇನೆ ಚಂದ್ರ ನೋಡಿದಾಗ ಒಂದು ಆಹ್ಲಾದ, ನನ್ನನ್ನು ನೋಡ್ತಾ ಇದ್ದಾನೆ ಚಂದ್ರ ಅಂಬೋ ಭಾವನೆ. ಸೊ ಹೀಗೆ ಬರುತ್ತೆ ಈ ವಿಶಿಷ್ಟತೆ ಆ ಬೆಳಕಿನಲ್ಲಿ ಇದೆ. ಉಳಿದ ಬೆಳಕಲ್ಲಿ ಎಷ್ಟು ಇರಲ್ಲ, ಸೂರ್ಯ ಬೆಳಕು ಸಮಸ್ತ ಜನರಿಗೆ. ಸೂರ್ಯ ಬಂದಾಗೆ ಎಲ್ಲರಿಗೂ ಬೆಳಗುತ್ತೆ, ಎಲ್ಲರಿಗೂ ಡೇ ಟೈಮ್ ಆಗತ್ತೆ, ಎಲ್ಲರಿಗೂ ಆಗತ್ತೆ. ಸೊ ಹೀಗೆ ಇರುವಂತ ವಿಶೇಷ ಸೂರ್ಯನಲ್ಲಿ ಚಂದ್ರನಲ್ಲಿ ಇದೆ. ಅದಕ್ಕೆ ನಾವು ಬೆಳಿಗ್ಗೆ ಹೇಳುವಾಗ ಸೂರ್ಯನನ್ನ ಸ್ವಾಗತಿಸಬೇಕು, ಸೂರ್ಯನಿಗೆ ಮುಂಚೆ ಹೇಳಬೇಕೊಬ್ಬೋದು. ಸೊ ಹೀಗೆ ಅವಳ ಆಕೆ ಅಂದ್ರೆ ಅಲ್ಲಿ ಇವನು ವಿರೋಚನ ಪ್ರಕಾಶ ಆಶಕ್ತಿ ಇದ್ದಾನೆ, ಅದು ಒಂದು ಅರ್ಥ. ಅಂದ್ರೆ ಹೀಗೆಲ್ಲ ಅರ್ಥ ಬಂದಾಗ ಏನಾಗತ್ತೆ ನಮ್ಗೆ, ನಮ್ಗೆ ಜ್ಞಾನ ಬರುತ್ತೆ. ಸೂರ್ಯನ ಇವಾಗ ನೋಡೋವಾಗ ಬರೀ ಸೂರ್ಯನನ್ನು ನೋಡೋದಿಲ್ಲ, ಸೂರ್ಯ ಬೆಳಕು ಕಂಡಾಗ ಬೆಳಕು ಮಾತ್ರ ನಾವು ನೋಡೋದಿಲ್ಲ, ಆ ಬೆಳಕಲ್ಲಿ ದೇವರು ಇದ್ದಾನೆ ಅಂಬ ಜ್ಞಾನ ಬರುತ್ತೆ. ಸೊ ಇದು ಹೇಗೆ ಬರುತ್ತೆ ನಮ್ಗೆ ಅಂದ್ರೆ, ಈ ಜ್ಞಾನಿಗಳು ಹೇಳಿ ಇಟ್ಟಿದ್ದಾರೆ, ಇದು ಪುಸ್ತಕಗಳಲ್ಲಿ ಗೀತೆಯಲ್ಲಿ ಗೀತೆ ವ್ಯಾಖ್ಯಾನದಲ್ಲಿ ಆಚಾರ್ಯ ಮುಂತಾದವರು ದಾಸರು ಹೇಳಿದ್ದಾರೆ. ಸೊ ಈ ಜ್ಞಾನಿಗಳಲ್ಲಿ ಸೊ ವಿರೋಚನ ಅಂಬೋದಲ್ಲಿ ಇವಾಗ ಆ ಫಸ್ಟ್ ಅಕ್ಷರ ತಗೊಳ್ಳೋದು ವಿ ಅಂದ್ರೆ ವ ಅಂದ್ರೆ ನಾವು ನೋಡ್ತಾ ಬಂದಿದ್ವಿ, ವ ಅಂದ್ರೆ ಜ್ಞಾನ, ಜ್ಞಾನ ಉಳ್ಳವನು ವಿ ಆಗ್ತಾನೆ, ವಿಗಳು ಹಾಕ್ತಿ. ಜೀವಕ್ಕೇನು ವಿ ಎಂಬ ಹೆಸರು ಉಂಟು. ಯಾಕೆ ಅಂದ್ರೆ ಜ್ಞಾನ ದೇವರು ಬಗ್ಗೆ, ಈ ಒಂದು ಸೂರ್ಯನಲ್ಲಿ ಇವನು ದೇವರಿದ್ದಾನೆ ಇದರಲ್ಲಿ ಇದ್ದಾನೆ ಅಂಬೋ ಜ್ಞಾನ ಪಡೆಯುವ ಆ ಒಂದು ಸಾಮರ್ಥ್ಯ, ಆ ಒಂದು ಧರ್ಮವನ್ನ ಮನುಷ್ಯರಲ್ಲಿ ಇಟ್ಟಿದ್ದ, ಜೀವದಲ್ಲಿ ಇಟ್ಟಿದ್ದ, ಮನುಷ್ಯರಂತಿಲ್ಲ ಜೀವಗಳಲ್ಲಿ ಇಟ್ಟಿದ್ದಾನೆ. ಸೊ ಈ ಜೀವ ಆ ಜೀವಕ್ಕೆ ಅದಕ್ಕೇನ ವಿ ಎಂಬ ಶಬ್ದದಿಂದ ಬರ್ತಾರೆ. ಇಲ್ಲಿ ನಾವು ವಿ ಎಂಬುದನ್ನ ಜ್ಞಾನಿಗಳು ಅಂತ ತಿಳ್ಕೊಳ್ಳೋದು. ಸೊ ಜ್ಞಾನಿಗಳಲ್ಲಿ ಇದ್ದು ಮಧ್ವಾಚಾರ್ಯರು ಅದ್ ನೋಡ್ತೇವೆ ನಾವು, ನಮ್ಮ ಮಧ್ವಾಚಾರ್ಯ ರಾಯರು ಆ ಏಂಥ ತೇಜಸ್ ಅಂತಿದ್ವಿ. ಯಾಕಂದ್ರೆ ಅವರಲ್ಲಿ ತೇಜಸ್ ಅಂದ್ರೆ ಅವರ ರೂಪ ಇರಬೇಕು ಅಂತ. ಇವಾಗ ಕನಕದಾಸರಿದ್ರು, ಅವ್ರ ರೂಪದಿಂದ ಹಾಗೆ ಹೊಳಪು ಹಾಗೆ ಬರೋದು ಅಂತೆಲ್ಲ, ಅವರು ಹೇಳು ಕೊಳಪು ಎಲ್ಲಿಂದ ಬರಬೇಕು ಅಂದ್ರೆ ಅವರು ಹೇಳುವ ಮಾತುಗಳು ನಮ್ಮ ಒಳಗೆ ಇರುವಂತ ಅಂಧಕಾರ ಅಜ್ಞಾನವನ್ನ ತೆಗಿಬೇಕು, ಆ ಒಂದು ಕಳೆಬೇಕು. ಯಾಕೆಂದ್ರೆ ರೂಪಲಾವಣ್ಯ ದೈತ್ಯರು ಹಾಕೊಳ್ತಾರೆ, ಅದು ರೂಪಲಾವಣ್ಯ ಅಂಬೋದು ದೇವತೆಗಳಿಗೇನು ಇದೆ, ದೈತ್ಯರು ಅವರು ದೇಶಾಂಕ ಮಾಣಿಮ ಗರಿಮ ಮಹಿಮ ಲಗಿಮ ಇದು ಪ್ರಕಾಶ ಇದು ಎಲ್ಲರಿಗೇನು ಬರುತ್ತ. ಸೊ ಅವ್ರು ಹೇಳುವ ಮಾತುಗಳಿಂದ ಒಳಗಿರುವಂತ ಅಂಧಕಾರ ಹೋಗ್ಬೇಕು. ಅದಕ್ಕಾಗಿ ಪಾಸಿಬಲ್ ಅಂದ್ರೆ ವಿರೋಚನ, ವಿರೋಚನ ಎಂಬುವ ರೂಪದಿಂದ ಅಲ್ಲಿ ಇದ್ದಾನೆ ಅಂತ. ಸೊ ಹೀಗೆ ವಿ ಅಂತ ಬರುತ್ತೆ. ಆಮೇಲೆ ದೇವರು ಅಲ್ಲಿ ಜ್ಞಾನಿಗಳಲ್ಲಿ ಇದ್ದು ಪ್ರಕಾಶವಂತ, ಎಲ್ಲರಲ್ಲಿನೂ ದೇವರು ಇದ್ದಾನಲ್ಲ, ದೇವರು ಎಲ್ಲರಲ್ಲಿ ಇದ್ದನು, ಜ್ಞಾನಿಗಳಲ್ಲಿ ಹೇಗಿರ್ತಾನಂದ್ರೆ ವಿರೋಚನ ಪ್ರಕಾಶ ನಾಮಕನಾಗೆ ಇರ್ತಾನಂತ ವಿರೋಚನ ಅಂತ. ಆಮೇಲೆ ಅವನು ಇರುವಂತ ಜ್ಞಾನಿಗಳನ್ನು ಪ್ರಕಾಶ ಜ್ಞಾನ ಪ್ರಕಾಶ ಯುಕ್ತರಾಗಿ ಮಾಡುತ್ತಾನಂತ ಒಂದು. ಆಮೇಲೆ ಆ ಜ್ಞಾನ ಯುವ ಅಂಬೋ ಶಬ್ದದಿಂದಲೇ ಈ ಮೂರತ ಅವರಲ್ಲಿ ಇದ್ದು ಅವನು ಪ್ರಕಾಶ. ಅದಕ್ಕೆ ನಾವು ನಮಸ್ಕಾರ ಎಲ್ಲ ಮಾಡೋದು ಗೊತ್ತೆ, ಆ ಪಂಡಿತರು ಅವರೆಲ್ಲ ಬಂದ್ರೆ ನಾವು ಯಾಕೆ ನಮಸ್ಕಾರ ಮಾಡ್ತೀವಿ ಅಂದ್ರೆ ಅವರಲ್ಲಿ ವಿಶೇಷವಾಗಿ ಪ್ರಕಾಶ, ಪ್ರಕಾಶ ಅಂದ್ರೆ ಜ್ಞಾನ ಪ್ರಕಾಶ ಅಂದ ಅವನಿದ್ದಾನೆ ಅಂತ ಮಾಡ್ತೀವಿ. ಸೊ ಅದು ಒಂದು. ಆಮೇಲೆ ಆ ಜ್ಞಾನಿಗಳಲ್ಲಿನೂ ಆ ಅಧಿಷ್ಠಾನಕ್ಕೇನೂ ಮಹತ್ವ ಬರುತ್ತೆ, ಅದು ಒಂದು. ಇನ್ನೊಂದು ಆ ಅಧಿಷ್ಠಾನ ಮೂಲಕವಾಗಿ ನಮ್ಗೆ ಪ್ರಯೋಜನ, ನಮಗೇನೋ ಆ ಜ್ಞಾನ ಬರುತ್ತೆ. ಸೊ ಹೀಗೆ ಮೂರು ರೀತಿಯಾಗವು. ದೇವರು ಪ್ರಕಾಶವಂತನಾಗಿದ್ದಾನೆ, ಅವನು ಇರುವ ಕಾರಣದಿಂದ ಆ ವ್ಯಕ್ತಿಯಲ್ಲಿನೂ ಅದು ಅಭಿವ್ಯಕ್ತ ಆಗತ್ತೆ, ಅದರಿಂದ ನಮಗೇನೋ ಆ ಜ್ಞಾನ ಬರುತ್ತೆ ಅಂಬೋದು ಮೂಲ ಈ ಅರ್ಥವನ್ನು ಹೇಳ್ತಾರೆ. ಆಮೇಲೆ ಇನ್ನೊಂದು ಅರ್ಥ ಏನ್ ಹೇಳ್ತಾರಂದ್ರೆ ಈ ಒಂದು ರೋಚನ ಅಂದ್ರೆ ಹೊಳಪು, ಲೈಟ್ ಅಂತ ಬರುತ್ತೆ. ಸೂರ್ಯನಿಗೆ ಎಷ್ಟು ಸೂರ್ಯನಿಗೆ ಬೆಳಕಿದೆ, ಆ ಈ ದೇಹದಲ್ಲಿ ಸೂರ್ಯನಿಗೆ ಸದೃಶವಾದದ್ದು ನಮ್ಮ ಕಣ್ಣು ಅಂದ್ರೆ ನಮ್ಮ ಕಣ್ಣಲ್ಲಿ ಇದ್ದು ನಮ್ಗೆ ಎಲ್ಲವೂ ಕಾಣಿಸುವಂತೆ ಮಾಡ್ತಾನೆ. ಇವಾಗ ಹೊರಗಿನ ವಸ್ತುಗಳು ಕಾಣ್ತಾ ಇದ್ದೀವಿ ನಾವು, ಇವಾಗ 10-12 ಸಂಧಿಗೆ ಬಂದಿದ್ದೀವಿ. ಸೊ ಇವಾಗ ಪೂಜೆ ನಾವು ಮಾಡೋವಾಗ ಬರೀ ಒಂದು ನೀರಾಗಲಿ ಏನೋ ಒಂದು ತಗೊಳ್ಳಿ, ಸೂರ್ಯನಾಗಲಿ ನೀರಾಗಲಿ ಯಾವುದು ತಗೊಂಡ್ರು ಅದು ಬರೀ ಒಂದು ನೀರಿನ ಒಂದು ಲೋಟ ಹಾಗೆ ಕಾಣಿಸೋದಿಲ್ಲ. ಆ ನೀರಲ್ಲಿ ಭಗವಂತ ಇದ್ದಾನೆ, ಈ ತರ ವಿಷ್ಣು ಇದ್ದಾನೆ, ಹರಿ ಇದ್ದಾನೆ, ಈ ಒಂದು ಚಿಂತನೆ ನಮ್ಗೆ ಭರತ. ಸೊ ಹೀಗೆ ಕಣ್ಣು ಮೂಲಕವಾಗಿ ನಮ್ಗೆ ಜ್ಞಾನ ಭರತ್, ಜ್ಞಾನ ಚಕ್ಷು ಅದು ಭರತ್. ಸೊ ಅದಕ್ಕೇನೋ ವಿರೋಚನ, ಇವನೇ ವಿರೋಚನ ನಾಮಕನ, ಇದೊಂದು ಕ್ವಾಲಿಟಿ ವಿರೋಚನ ಅಂತ. ಆಮೇಲೆ ಇದು ಎಲ್ಲಿ ಆಗಿದೆ ಅಂದ್ರೆ ಹೇಳ್ತಾರೆ ಮಹಾಭಾರತದಲ್ಲಿ ಅರ್ಜುನನಿಗೆ ದಿವ್ಯ ದೃಷ್ಟಿ ಎಲ್ಲಿಂದ ಬಂತು? ದಿವ್ಯ ದೃಷ್ಟಿಯನ್ನ ಅದು ದಿವ್ಯ ದೃಷ್ಟಿ ಒಳಗಿಂದ ಜ್ಞಾನ ಚಕ್ಷುಂದ ಅವನು ನೋಡಿದ್ದಿರ್ಲಿ, ಆ ದೃಷ್ಟಿ ನೋಡುವ ದೃಷ್ಟಿಯನ್ನು ಕೊಟ್ಟಿದ್ದಾರೆ. ರಿಯಲಿ ಈಸ್ ಈಸ್ ಆಲ್ಸೋ ಜ್ಞಾನ ಚಕ್ಷು ಅಂತ ಅವನು ನೋಡ್ತಾನೆ. ಸೊ ಚಕ್ಷು ಕೈಯಿಂದ ನೋಡುತ್ತಾನಂತ ಬಂದಿಲ್ಲ, ಕಣ್ಣಿನಿಂದ. ಸೊ ಆ ಕಣ್ಣಲ್ಲಿ ಇದ್ದು ಆ ಕಣ್ಣು ಅಂಬೋದು ಎಲ್ಲರಿಗೇನೋ ಒಂದು ವಿಶೇಷವಾಗಿ ಮಾಡಿದ್ದಾನೆ. ಸೊ ಅದಕ್ಕೇನು ವಿರೋಚನ ಅಂತ ದೇವರನ್ನ ವಿರೋಚನ ಶಬ್ದದಿಂದ ಇದನ್ನು ಹೇಳಿದ್ದಾರೆ. ವಿರೋಚನ ಆತ್ಮಜ, ವಿರೋಚನಾತ್ಮಕ, ಆತ್ಮಕ ಅಂತ ವಿರೋಚನ. ಇವಾಗ ವಿಶ್ವಸಸ್ನ ಪರವಾಗಿ ಅರ್ಥನೋತ್ತಾ ಬಂದ ವಿರೋಚನನಾಗೆ ಇದ್ದ. ಇಲ್ಲಿ ದೈತ್ಯನಲ್ಲಿ ಬಂದಾಗ ಅದೇ ಮೇನಿಂಗೆ ದೇವರಲ್ಲಿ ಇಷ್ಟು ಕ್ವಾಲಿಟಿ ಇರುವಂತ ಭಗವಂತ ಆ ವಿರೋಚನ ಅಂಬೋ ದೈತ್ಯನಲ್ಲಿನೂ ಅವನು ಇದ್ದಾನೆ, ಹಾಗೆ ಇದ್ದಾನೆ. ಆತ್ಮಕ, ಆತ್ಮಕ, ಆತ್ಮಕ ಅಂದ್ರೆ ಅವನ ಮಗ ಅಂತ. ಸೊ ದೇವರ ಮಗ ಯಾರು? ದೇವರೇ. ಆತ್ಮಕ ಅಂದ್ರೆ ತನ್ನಿನಿಂದ ತಾನೇ ಹುಟ್ಟಿ, ದೇವರ ಹುಟ್ಟು ಹೇಗೆ ನಾವು ನೋಡಿದ್ವಿ, ದೇವರ ಹುಟ್ಟು ಹುಟ್ಟು ನಾವು ಹೇಳುವಾಗ ಹೇಳ್ತೀವಲ್ಲ, ದೀಪದಿಂದ ದೀಪ ಬಂದಂತೆ ಅವನ ಸೃಷ್ಟಿ ಅಂತ. ಅವನ ಮೊಟ್ಟ ಮೊದಲು ಹೇಳೋದೇ ಹಾಗೆ ಹೇಳ್ತೀವಿ, ಅವನ ಸೃಷ್ಟಿ ಶುರು ಮಾಡಿದಾಗ ತನ್ನ ರೂಪಗಳನ್ನ ಅವನು ಹೊರಗೆ ಹಾಕಿದ ಅಂತ ಬರುತ್ತೆ. ಸೊ ಅದಕ್ಕೆ ಆತ್ಮಕ, ಆ ತನ್ನಂತ ಆತ್ಮ ಅಂದ್ರೆ ಅವನೇ, ಅವನಿಂದ ಅವನೇ ಹುಟ್ಟಿದಾನ. ಆತ್ಮಕ ಸ್ವಾಮಿಯಾಗ ಉಳ್ಳವನು, ಆತ್ಮಜ ಅಂದ್ರೆ ಅವನು ತೋರಿಸಿ ಕೊಟ್ಟ, ಇವರು ಯಾವಾಗ್ಲೂ ಇರುವನು ಕಾಣಿಸಿ ಕೊಟ್ಟ ಅಂತ ಅವನದು ಬರತ್ತ. ಆತ್ಮ ಅಂದ್ರೆ ಸ್ವಾಮಿ ಅಂತ ನಾಮಕ. ಮತ್ತು ಅವತಾರಗಳಲ್ಲಿ ಬಂದಾಗ ಸ್ವಾಮ್ ಪ್ರಕೃತಿ ಅಧಿಷ್ಠ ಅದು ಬರುತ್ತಲ್ಲ, ಸಂಭವಾಮಿ ಅಂತ ಬರ. ಸಂಭವಾಮಿ ಅಂದ್ರೆ ಹುಟ್ಟು, ಹುಟ್ಟು ಅಂದ್ರೆ ಏನು? ದೇವರ ಹುಟ್ಟು ಹೇಗೆ ಅಂತ ಅಲ್ಲಿ ಗೀತೆಯಲ್ಲಿ ವರ್ಣನೆ ಮಾಡಿದ್ದಾನೆ. ಈ ಅವರು ವಸುದೇವ ದೇವಕಿಯ ಮೂಲಕವಾಗಿ ಕಾಣಿಸಿಕೊಟ್ಟ ಅವನು ಅಂತ. ಸೊ ಹೀಗೆ ಆತ್ಮಕ ಜೀವರಲ್ಲಿ ವಿರೋಚನಾತ್ಮಕ, ವಿರೋಚನಾತ್ಮಕ ವಿರೋಚನಾತ್ಮಜ ಅಂತ ಬಂದ, ಆತ್ಮಕ ಬಂದಿಲ್ಲ, ವಿರೋಚನ ಆತ್ಮಜ. ತನ್ನಿಂದ ತಾನೇ ಹುಟ್ಟಿದ್ದಾನೆ ಆತ್ಮಜ, ಅಜ ಆತ್ಮಜನಾಗಿ ಹುಟ್ಟಿ ವಂಚಕನು, ವಂಚಕ ಅವನಿಲ್ಲ, ವಂಚಕನಂತೆ, ವಂಚಕ ಮೋಹ ಮಾಡಿದ ಅವನು ಅಂತ ಹೇಳ್ತಾರೆ. ಮೋಹದಿಂದ ವಂಚಕನೂ ಅಸಿಸ್ತಿ ಟ್ರಿಕ್ ವಂಚಕನು ನೆಲೆಸಿದ್ದು ದಿನ ದಿನದಿ ಯಾಚಕನು ಎಂದೆನಿಸಿಕ. ಅದು ನಾವು ನೋಡಿದ್ದೇವೆ ಯಾಚಕಂದ ಎಲ್ಲಿ ಎಲ್ಲಿ ಯಾವ ಪ್ರಪಂಚ ಇಲ್ಲಿ ಮಾತ್ರ ಇಲ್ಲ. ಹೇಳ್ತಾರ ಉಪನಿಷತ್ಗಳಲ್ಲಿ, ಅದು ಬೃಹದಾರಣ್ಯಕ ಉಪನಿಷತ್ ಹೇಳ್ತಾರ, ಮುಕ್ತಿಯಲ್ಲಿ ಹೇಗಿರುತ್ತೆ ಅಂದ್ರೆ ಈ ಬ್ರಹ್ಮಾದಿ ದೇವತೆಗಳು ಯಾಚನೆ ಮಾಡ್ತಾ ಇರ್ತಾರಂತ. ಯಾಚಕರು ಅಂದ್ರೆ ಕೈಯೊಡ್ಡೋದು ಅಂತ ಮಾತ್ರ ಆಗ್ತಾರೆ. ಯಾಚಕ ಅಂದ್ರೆ ನಮ್ಮಲ್ಲಿ ಇಲ್ಲ, ನಾವು ಅದನ್ನ ಇನ್ನೊಬ್ಬರಿಂದ ಪಡೆಯಬೇಕು. ಅಂದ್ರೆ ಮೋಕ್ಷದಲ್ಲಿ ಸ್ವರೂಪ ಆನಂದ ಎಲ್ಲ ಜೀವರಲ್ಲಿನೂ ಇದ್ರೂ ಆ ಸ್ವರೂಪ ಆನಂದ ಅಭಿವ್ಯಕ್ತ ಆಗಲಕ್ಕೆ ಈ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಕೈಯೊಡ್ಡುತ್ತಾರಂತ. ದೇವರ ಹತ್ರ ಭಿಕ್ಷೆ ಬೇಡುತ್ತಾರಂತ ಬರುತ್ತೆ. ಭಿಕ್ಷೆ ಬೇಡುತ್ತಾರಂದ್ರೆ ಅದು ಬೇಡ ಕೇಳ್ಬೇಕಾ, ದೇವರೇ ಕೊಡ್ತಾನೆ, ದೇವರು ನನಗೆ ಈ ಆನಂದವನ್ನ ಕೊಡ್ತಾ ಇದ್ದಾನೆ, ದೇವರು ಹಾಕಿದ ಭಿಕ್ಷೆ ಇದು ಅಂಬೋ ನೆನಪು ಅವರಿಗೆ ಬರ. ನೆನಪು ಅಂದ್ರೆ ಎಲ್ಲ ಅದು ಸ್ವರೂಪ ಭೂತವಾಗಿ ಇರುವಂತದ್ದು. ಅದು ಹೇಗೆ ಅವ್ರಿಗೆ ಆಗತ್ತೆ? ಆ ಪ್ರೇರಣೆ ಕಂಟಿನ್ಯೂಸ್ ಆಗಿ ದೇವರಿಂದ ಬರುತ್ತೆ, ದೇವರ ಮೂಲಕವಾಗ ಅದು ಯಾಚನೆ. ಅದು ಬರೋವಾಗ ಈ ವಾಮನ ರೂಪಿ ಅಂದ್ರನು ಅವರ ಬಿಂಬರೂಪ ಅಂದ್ರೂ ಒಂದೇ ಬಿಂಬರೂಪದಲ್ಲಿ ಚಿಕ್ಕದು ಅಂತ ವಾಮನ ಅಂತ ಬರುತ್ತೆ. ಬಟ್ ಎಲ್ಲಾ ರೂಪದಿಂದಲೂ ಯುಕ್ತವಾಗೇ ಇರುತ್ತೆ. ಅದಕ್ಕೆ ವಾಮನ ಅವನು ಬಂದು ತ್ರಿವಿಕ್ರಮನಾದ ಅಂತ. ಒಂದೇ ಚಿಕ್ಕ ರೂಪ ಬಿಂಬರೂಪ, ಅದರಲ್ಲಿ ಎಲ್ಲಾ ರೂಪಗಳು ಇದೆ. ಎಷ್ಟು ನಮ್ಮ ಬ್ರಹ್ಮಾಂಡಕ್ಕೆ ಸದೃಶ ನಮ್ಮ ದೇಹಾಕಾರ, ಪೂರ್ತಿ ವಿರಾಟ ರೂಪ, ಅದು ಪೂರ್ತಿಯು ಬರುತ್ತೆ ಅಂತ ಅಲ್ಲಿ ಅಲ್ಲಿ ಯಾಚಕನು ಅಂಬೋದು ಬರುತ್ತೆ. ಈ ಶಬ್ದವನ್ನ ನಮ್ಗೆ ಯಾಚಕ ಅಂದ್ರೆ ನಾವು ಯಾರ ಹತ್ರ ಹೋಗಿ ಕೈ ಒಡ್ಡೋದು ಇಲ್ಲ, ನಮ್ಮ ಹತ್ರ ಎಲ್ಲವೂ ಇದೆ, ಅದು ನಮ್ಗೆ ಭಿಕ್ಷೆಯಿಂದ ಅದು ನಮ್ಗೆ ಬಂದದ್ದೇ, ನಮ್ದು ಯಾವುದೂ ಇಲ್ಲ. ಸೊ ಯಾವ ಕರ್ಮ ಮಾಡೋವಾಗ್ಲೂ ಅದಕ್ಕೆ ಹೇಳ್ತಾರೆ ಕ್ರಿಯಾವಧಾನೆ ಪ್ರಯತ್ನ ಸ್ಮರೇತ ಅಂದ್ರೆ ನಾವು ಯಾವುದೇ ಕ್ರಿಯೆ ಏನೇ ಮಾಡಬೇಕಂತ ದೇವರು, ಬಿಕಾಸ್ ಅದು ದೇವರು ಹಾಕಿದ ಭಿಕ್ಷೆ, ದೇವರಿಂದ ಆಗತ್ತ ಅಂಬೋ, ದೇವರು ಕೊಟ್ಟದ್ದು ಅಂಬೋದು ಬರ್ತ. ಅದಕ್ಕೆ ಆ ನೆನಪು ನಮ್ಗೆ ಬರ್ಲಕ್ಕೇನೆ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಹೇಳ್ತಾರೆ ನಾವು ಮಾಡಲ್ಲ. ಪ್ರತಿ ಕರ್ಮಕ್ಕೆ ಮುಂಚೆನು ಎರಡು ಆಚಮನಗಳು ಎರಡು ಮಾಡಬೇಕು ಅಂತ. ಯಾಕೆ ಎರಡು ಆಚಮನಗಳು ಯಾಕೆ ಮಾಡ್ತೀವಿ, ಆಚಮನ ಯಾಕೆ ಮಾಡ್ತೀವಿ ಅಂದ್ರೆ ಶುದ್ಧಿಗೆ ಅಂತ ನಾವು ಹೇಳ್ತೀವಿ. ಶುದ್ಧಿ ಆಗಬೇಕು, ಒಳಗೆ ಹೊರಗೆ ಶುದ್ಧಿ ನಮ್ಗೆ ಆಗಬೇಕು ಅಂತ. ನಾವು ಕುಡಿಯೋ ಅಂದ್ರೆ ಎರಡು ರೀತಿಯಿಂದ ನಮ್ಗೆ ಶುದ್ಧಿ ಆಗಬೇಕು ಅಂತ ಏನ್ ಮಾಡ್ತೀವಿ, ಕೇಶವಾದಿ ನಾಮಗಳು. ಕೇಶವಾದಿ ನಾಮಗಳು ಹೇಗಾಗತ್ತೆ, ಕೇಶವಾದಿ ನಾಮಗಳು ಹೇಳಿದ್ರೆ ಪೂರ್ತಿ ನಮ್ಮ 24 ತತ್ವಗಳು ಬಂದ್ಬಿಡತ್ತೆ. ಅದರಿಂದ ಆದ ದೇಹ ಆಗಲಿ ಬ್ರಹ್ಮಾಂಡ ಆಗಲಿ ಎಲ್ಲವೂ 24. ಸೊ ಇದು ದೇಹ. ಸೊ ದೇಹ ಅಂದ್ರೆ ಏನು, ಕಂಪ್ಲೀಟ್ ವಿರಾಟ ರೂಪ. ಈ ಸ್ಮರಣೆಯಿಂದ 24 ಅಂತ ಬರುತ್ತೆ. ಅದಕ್ಕೆ ಕ್ರಿಯಾ ಮಾಡೋಕ್ ಮುಂಚೆ ಚಿಂತನೆ ಮಾಡಿ ಅಂದ್ರೆ ಇವನು ಕೊಟ್ಟದ್ದೇ, ಇವನು ವಾಮನನಾಗಿ ವಿಶ್ವರೂಪ ತೊಗೆದ ಈ ವಿರಾಟ ರೂಪ ನಾಮಕನಾಗ ಭಗವಂತನಿಂದ ಆ ಒಂದೊಂದು ಅವನೇ ಒಂದು ಇಂಟರ್ಫೇಸ್ ತರ ಒಂದು ರೂಪ ಹೊರಗೆ ಇರುವಂತ ಆ ಒಂದು ಅತೀ ಸೂಕ್ಷ್ಮವಾಗಿರುತ್ತ. ಅದನ್ನಿಂದ ನಮ್ಗೆ ಆಗ್ಬೇಕು ಪಂಚ ಇದು 24 ತತ್ವಗಳು ನಮ್ಮ ಒಳಗೆ ಚಿಕ್ಕ ಚಿಕ್ಕ ಕಣ್ಣು ಕಿವಿ ಮೂಗು ಇದು ಮೂಲಕವಾಗಿ ಬರಬೇಕು. ಅದಕ್ಕೆ ಒಂದು ಇಂಟರ್ಫೇಸ್ ತರ ವಿರಾಟ ರೂಪ. ಸೊ ಅದನ್ನ ಚಿಂತನೆ ಮಾಡೋದು ಅಂದ್ರೆ ಏನು, 24 ಇದು ಪೂರ್ತಿಯನ್ನು ದೇವರೇ ಮಾಡಿಸ್ತಾ ನಮ್ಮ ಚಿಂತನೆ. ಇದು ಮಹತ್ತರ ವಾಮನನೇ, ಚಿಕ್ಕ ವಾಮನನೇ ವಿಶ್ವರೂಪ. ಸೊ 24ನಿಂದ ನಾವು ಎರಡು ಬಾರಿ ನಾವು ಮಾಡ್ತೇವೆ. ಸೊ ಹೀಗೆ ಯಾಚಕ ಮೊದಲದೇ ಬರುತ್ತೆ. ಮರೀಚಿ 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 ನೋಡ್ಬೇಕು ಇವಾಗ. ಮರೀಚಿ ಅಂತ ಬಂದಾಗ ಅದಕ್ಕೆ ಮರೀಚಿ ಅಂತ ಬಂದಾಗ ಮರೀಚಿ ಅಂದ್ರೆ ಇಲ್ಲಿ ಮರ ಅಂಬೋ ಶಬ್ದಕ್ಕನ್ನ ತಕೊಂಡಿದ್ದಾರೆ. ಬಿಕಾಸ್ ಇದು ಮರೀಚಿ ಅಂತ ಬರುವಾಗ ಆ ಒಂದು ರಾಮಾಯಣ ಕಾಲದಲ್ಲಿ ಬಂದ ದೈತ್ಯ ಮರೀಚಿ, ಅದಕ್ಕೆ ಮರೀಚಿ ದಮನ ಅಂತ ಒಂದೇ ವರ್ಡ್ ತಗೋಬೇಕು. ಅವಾಗ ಮರೀಚಿ ಅಂತ ಸೆಪರೇಟ್ ಮಾಡಬಾರ್ದು. ಮರೀಚಿ ಅಂದ್ರೆ ಆ ರಾಕ್ಷಸನ ನೆನಪು ಮಾತ್ರ ಬಂದ್ರೆ ಕಷ್ಟ. ಮರೀಚಿ ದಮನ ಅಂತ ಅವಾಗ ತಕೋಬೇಕು. ಮರೀಚಿ ಮರೀಚಿ ದಮನ ಅಂತ ಬೇಕಾದ್ರೆ ತಕೋಬಹುದು. ಮರೀಚಿ ಮರೀಚಿ ದಮನ ಹಂಸ ಅಂತ ಹಾಗೆ ಬೇಕಾದ್ರೆ ತಕೋಬಹುದು. ಸೊ ಇಲ್ಲಿ ಫಸ್ಟ್ ಮರೀಚಿ ಅಂತ ಒಂದೇ ಒಂದು ವರ್ಡ್ ಆಗ ತಕೊಂಡ್ರೆ ಅದು ದೇವರ ಹೆಸರಾಗತ್ತ. ಅದು ಹಾಗೆ ದೇವರ ಹೆಸರು ಅಂದ್ರೆ ಹಿಂದೆ ಹೇಳಿದ ಮರೀಚಿ ಅಂದ್ರ ಮರ ಅಂಬೋ ಶಬ್ದಕ್ಕೆ ನೀರು ಅಂತ ಅರ್ಥ. ಮರ ಅಂಬೋ ಶಬ್ದಕ್ಕೆ ನೀರು ಅಂತ ಅರ್ಥ. ನೀರಿನಿಂದ ಸಹಿತವಾದ ನೀರು ಉಳ್ಳದು ಮರಿ ಆಗತ್ತೆ. ಅಂದ್ರೆ ನೀರು ಉಳ್ಳದು ಯಾವುದು ಮುಖ್ಯವಾಗಿ ನೀರು ಉಳ್ಳದು ಅಂದ್ರೆ ಆ ಒಂದು ಮೇಘಕ್ಕೆನೆ ನಾವು ಹೇಳ್ತೀವಿ. ಮೇಘಗಳಲ್ಲಿ ಆ ನೀರು ತುಂಬಿಕೊಂಡಿದ್ರ ಕಾರ್ಮೋಗಳು ಅಂತ ಹೇಳ್ತೀವಲ್ಲ, ಆ ಒಂದು ಬ್ಲಾಕ್ ಕ್ಲೌಡ್ ಅಬ್ರ ಅಂತ ಹೇಳ್ತೀವಲ್ಲ, ಆ ನೀರು ತುಂಬಿರುವಂತ. ಯಾಕೆ ಅದು ಅದನ್ನ ಚಿಂತನೆ ಮಾಡ್ತೀವಿ ಅಂದ್ರೆ ನಮ್ಗೆ ಇದು ಸಹಜವಾಗಿ ಆಗ್ತಾ ಇದೆ. ಸೊ ನಮ್ಗೆ ಆ ವ್ಯಾಲ್ಯೂ ಗೊತ್ತಿಲ್ಲ. ಭೂಮಿಯಲ್ಲಿ ನೀರು ಬೇಕಂದ್ರೆ ಅಲ್ಲಿಂದ ನಮ್ಗೆ ಸಮುದ್ರ ನೀರಿದೆ, ಅದು ನಮ್ಗೆ ಉಪಯೋಗದಾಯಕ ಆಗ್ಬೇಕಂದ್ರೆ ಅಲ್ಲಿಂದ ಅದು ತಿರ್ಗಾ ಬರಬೇಕು, ಮೇಘದಿಂದ ಬರಬೇಕು. ಸೊ ಆ ಮೇಘವನ್ನ ಸರಿಯಾಗಿ ಚಲಿಸಬೇಕು. ಎಲ್ಲೋ ಒಂದು ಕಾಡಿರುತ್ತೆ, ಅಲ್ಲಿ ಹೋಗಿ ಮಳೆ ಬೀಳ್ತಾ ಇರುತ್ತೆ, ಇಲ್ಲಿ ನಮ್ಗೆ ಏನು ನೀರಿಲ್ಲ ಅಂದ್ರೆ ಏನ್ ಮಾಡೋದು. ಸೊ ಅದನ್ನ ಚಲಿಸುವನು ಅಂದ್ರೆ ಮರಿ. ಮರಿ ಅಂದ್ರೆ ಮೇಘ ಅಂತ ಅರ್ಥ. ಈ ಮೇಘವನ್ನ ಚಲಿಸುವನು ಯಾರು? ಮೇಘವನ್ನ ಯಾರು ಚಲಿಸ್ತಾರೆ? ಪ್ರತ್ಯಕ್ಷವಾಗಿ ನೋಡಿದ್ರೆ ಗಾಳಿಯೇ ಚಲಿಸುತ್ತ, ಅಂದ್ರೆ ವಾಯುದೇವರು ಅಂತ. ಸೊ ಅದಕ್ಕೆ ಮರಿ ಮರೀಚಿ ಅಂದ್ರೆ ವಾಯುದೇವರು. ಆಮೇಲೆ ಕ್ವಶನ್ ಬರ್ತದೆ, ವಾಯುದೇವರ ಚಲಿಸ್ತಾ ಇದ್ದಾರೆಲ್ಲವೂ ಅಂದಿಲ್ಲ. ವಾಯುದೇವರಲ್ಲ, ವಾಯುದೇವರಲ್ಲಿ ಇರುವಂತ ಭಗವಂತ ಅವನೇ ಮರೀಚಿ ಆಗ್ತಾನೆ ಅಂತ. ವಾಯುದೇವರು ಯಾರಿಂದ ಯಾರಿಂದ ವಾಯುದೇವರಿಗೆ ಚಲನೆ ಆಗತ್ತೋ ಅವರು ಅಂತ ಆಗತ್ತೆ ಮರೀಚಿ ಅಂತ. ಮರೀಚಿ ಅಂತ ಮರೀಚಿ ಅಂದ್ರೆ ಆ ಒಂದು ಮೇಘವನ್ನ ಚಲಿಸುವನು ಅಂತ ಒಂದು. ಇನ್ನೊಂದು ಮರೀಚಿಯಿಂದ ಮರೀಚಿ ಅಂದ್ರೆ ಕಿರಣಗಳಿಗೇನು, ಕಿರಣಗಳಿಗೇನು ಮರೀಚಿ ಅಂತ ಹೇಳ್ತೇವೆ. ಅಂದ್ರೆ ಆ ಕಿರಣಗಳು ಅಂದ್ರೆ ಪ್ರಕಾಶಯುಕ್ತವಾದದ್ದು, ಪ್ರಕಾಶಯುಕ್ತವಾದದ್ದಕ್ಕೇನೋ ನಾವು ಹೇಳ್ತೇವೆ. ಸೊ ಮರೀಚಿ ಎಂಬ ಶಬ್ದದಿಂದ ಆ ಹಿಂದೆ ಹೇಳಿದ ವಿರೋಚನಾತ್ಮಜ ಅಂತ ಹೇಳಿದಾರಲ್ಲ, ಇಲ್ಲೇನೋ ಆ ಪ್ರಕಾಶ ರೂಪವಾದಂತ ಭಗವಂತ ಅಂತಾನೆ ಮರೀಚಿ ಶಬ್ದಕ್ಕೇನೋ ಆಗತ್ತೆ. ಸೊ ಇದಾದ ಮೇಲೆ ಅದೊಂದು ಮರೀಚಿಯಿಂದ ಆಗುವಂತ ಪ್ರಯೋಜನವನ್ನು ಮರೀಚಿ ಎಂಬ ಶಬ್ದದಿಂದ ಕೇಳ್ತಾರೆ. ಏನ್ ಪ್ರಯೋಜನ ಆಗತ್ತೆ ಅಂದ್ರೆ ಮರೀಚಿಯಿಂದ ಆಗುವಂತ ಪ್ರಯೋಜನ ಬಂದು ಪ್ರಯೋಜನ ಅಂದ್ರೆ ಸಮಸ್ಸನ್ನ ತೆಗೆಯುತ್ತೆ, ಸಮಸ್ ಅಂಧಕಾರವನ್ನ ತೆಗೆಯುತ್ತೆ. ಸೊ ಅಂಧಕಾರ ನಾಶ ಮಾಡುತ್ತೆ. ಆದ ಕಾರಣದಿಂದ ಇದೇ ನಾವು ಶ್ಲೋಕ ಹೇಳುವಾಗ ತೆಜೋ ಅಖಂಡ ಗುಣವರು ಮಂಡಲ ಹಾದಿ ಹೇಳುವಾಗ ಜ್ಞಾನ ಮರೀಚಿ ಮಾಡಿ ಅಂತ. ಸೊ ಮರೀಚಿ ಎಂಬುದು ಸಮಸ್ಸನ್ನ ನಾಶ ಮಾಡೋದು. ವಿಶೇಷವಾಗಿ ಇಲ್ಲಿ ಬಂದು ವ್ಯಾಸರೂಪವನ್ನ ವೇದವ್ಯಾಸ ರೂಪವನ್ನ ವರ್ಣನೆ ಮಾಡುವಾಗಲೂ ಹೇಳ್ತಾರೆ. ಸೊ ಇದು ಮರೀಚಿ ಎಂಬ ಶಬ್ದದಿಂದ ಅರ್ಥ ಆಗತ್ತೆ. ಇನ್ನೊಂದು ದಮನ, ದಮನ ಎಂಬ ಶಬ್ದ ಮರೀಚಿ ಆರ್ ಮರೀಚಿ ದಮನ ಅಂತ ತಗೊಂಡ ಮರೀಚಿ ದಮನ ಅಂತ ಒಂದೇ ವರ್ಡ್ ಆಗ ತಗೊಂಡ ಮರೀಚಿ ಎಂಬುದು ಬಂದು ಅಲ್ಲಿ ರಾಕ್ಷಸನನ್ನ ನಾಶ ಮಾಡಿದ್ದವರು ಮಾಡಿದ್ದ ರಾಮಚಂದ್ರ ಮೂರ್ತಿ. ಸೊ ಅದಕ್ಕೆ ಮರೀಚಿಯನ್ನ ದಮನ ಅಂತ ನಿಗ್ರಹ ಮಾಡಿದ್ದವರು ಅಂತ ಒಂದು. ಸೊ ಇನ್ನೊಂದು ಬರೀ ದಮನ ಅಂತ ಮರೀಚಿ ದಮನ ಅಂತ ಬಂದ ಈ ದುಷ್ಟರನ್ನ ನಿಗ್ರಹ ಮಾಡಿದ್ದವರು. ಮರೀಚಿ ಎಂಬ ಉಪಲಕ್ಷಣತೆಯ ಎಲ್ಲರನ್ನ ಇಟ್ಕೊಳ್ಳೋದು, ಈ ರಾಕ್ಷಸರನ್ನ ನಿಗ್ರಹ ಮಾಡಿದ್ದವರು ಅಂತ, ನಿಗ್ರಹ ಮಾಡಿದ್ದವರು ಅಂತ ಬರುತ್ತೆ. ಸೊ ನೆಕ್ಸ್ಟ್ ಬಂದು ದಮನ. ದಮನ ಅಂಬೋ ಶಬ್ದಕ್ಕೆ ದಮ ಅಂಬೋದು ಇಂದ್ರಿಯ ನಿಗ್ರಹ.